आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ನಂತರ ಚುನಾವಣಾ ದೇಣಿಗೆ ವ್ಯವಹಾರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಈಗಾಗಲೇ ಫೆಬ್ರವರಿ ಅರ್ಧ ಮುಗಿದು ಮಾರ್ಚ್ ಸಂಪೂರ್ಣ ಕಳೆದಿರುವಾಗ ಪ್ರಧಾನಿ ಮೋದಿ ಈ ವಿಷಯದ ಬಗ್ಗೆ ಅಂತಿಮವಾಗಿ ಹೇಳಿಕೆ ನೀಡಿದ್ದಾರೆ. ಬಹುಶಃ ಚುನಾವಣಾ ಗದ್ದಲದ ನಡುವೆ, ಹೇಳಿಕೆಗಳ ಗದ್ದಲದ ನಡುವೆ ಬಾಂಡ್ ವಿವಾದವನ್ನು ಪರಿಹರಿಸುವ ಔಪಚಾರಿಕತೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗಿದೆ. ಆದರೆ ಪ್ರಧಾನಿ ಹೇಳಿದ್ದೇನು, ಅವರ ಹೇಳಿಕೆಗೆ ತಾರ್ಕಿಕ ಆಧಾರವಿದೆಯೇ ಅಥವಾ ವಾಸ್ತವಿಕ ಬೆಂಬಲವಿದೆಯೇ? ನಾವು ಇಂದಿನ ವಿಡಿಯೋದಲ್ಲಿ ಇದನ್ನು ಚರ್ಚಿಸುತ್ತಿದ್ದೇವೆ. ಆದ್ದರಿಂದ ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯಿಸಿದ್ದಾರೆಯೇ? ಸರ್ಕಾರದ ಉದ್ದೇಶಗಳ ಬಗ್ಗೆ ಎದ್ದಿರುವ ಪ್ರಶ್ನೆಗಳನ್ನು ಅವರು ಪರಿಹರಿಸಿದ್ದಾರೆಯೇ? ನ್ಯಾಯಾಲಯವು ಕಾನೂನುಬಾಹಿರ ಮತ್ತು ಅಸಂವಿಧಾನಿಕ ಎಂದು ಪರಿಗಣಿಸಿದರೆ ಪ್ರಧಾನಿ ಮೋದಿ ಆ ಕಾನೂನಿಗೆ ಹೇಗೆ ಮನ್ನಣೆ ನೀಡುತ್ತಾರೆ? ಇದಲ್ಲದೆ ಚುನಾವಣಾ ಬಾಂಡ್ಗಳ ಕುರಿತು ಹೇಳಿಕೆ ನೀಡಲು ಅವರಿಗೆ ಒಂದೂವರೆ ತಿಂಗಳು ಏಕೆ ಬೇಕಾಯಿತು? ತಮಿಳುನಾಡಿನ ತಂತಿ ಟಿವಿಗೆ ಪ್ರಧಾನಿ ಮೋದಿ ಸಂದರ್ಶನ ನೀಡಿದ್ದಾರೆ. ಸಂದರ್ಶನದ ಸಮಯದಲ್ಲಿ, ಮತ್ತು ಕ್ವೋಟ್, ಸರ್, ನಾನು ಪ್ರಕಟಿಸಲಾದ ಚುನಾವಣಾ ಬಾಂಡ್ ಡೇಟಾದ ಬಗ್ಗೆಯೂ ನಿಮ್ಮನ್ನು ಕೇಳಲು ಬಯಸುತ್ತೇನೆ. ಇದು ನಿಮ್ಮ ಪಕ್ಷಕ್ಕೆ ಹಿನ್ನಡೆಯಾಗಿ ಸ್ವಲ್ಪ ಮುಜುಗರವನ್ನು ಉಂಟುಮಾಡಿದೆ ಎಂದು ನೀವು ಭಾವಿಸುತ್ತೀರಾ? ಮತ್ತು ಕ್ವೋಟ್. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ, ಮತ್ತು ಕ್ವೋಟ್, ನನಗೆ ಹಿನ್ನಡೆ ಉಂಟುಮಾಡಿದ ನೀವು ಏನು ಮಾಡಿದ್ದೀರಿ ಎಂದು ಹೇಳಿ. ಇಂದು ಈ ಬಗ್ಗೆ ಡ್ಯಾನ್ಸ್ ಮಾಡುವ ಮತ್ತು ಹೆಮ್ಮೆ ಪಡುವವರು ಪಶ್ಚಾತ್ತಾಪ ಪಡುತ್ತಾರೆ ಎಂದು ನನಗೆ ಖಾತ್ರಿಯಿದೆ. ನಾನು ಈ ಎಲ್ಲ ವಿದ್ವಾಂಸರನ್ನು ಕೇಳಲು ಬಯಸುತ್ತೇನೆ. ಯಾವುದೇ ಚುನಾವಣೆಗಳು 2014ಕ್ಕಿಂತ ಮೊದಲು ನಡೆದಿದ್ದು ಖರ್ಚು ಮಾಡದೆಯೇ? ಯಾವ ಏಜೆನ್ಸಿ ಇದೆ? ಅದು ಎಲ್ಲಿಂದ ಬಂತು? ಯಾರು ಖರ್ಚು ಮಾಡಿದರು? ಎಲೆಕ್ಟೋರಲ್ ಬಾಂಡ್ಗಳನ್ನು ರಚಿಸಲಾಗಿದೆ. ಇದರಿಂದಾಗಿ ಇಂದು ನೀವು ಹಣವನ್ನು ಯಾರು ತೆಗೆದುಕೊಂಡರು, ಅದನ್ನು ಎಲ್ಲಿ ನೀಡಿದರು ಎಂದು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಮೊದಲು ಯಾವುದೇ ಮಾಹಿತಿ ಇರಲಿಲ್ಲ. ಚುನಾವಣೆಗಳು ಇಂದು ಖರ್ಚುವೆಚ್ಚಗಳಾಗಿವೆ, ಏಕೆಂದರೆ ಇದ್ದವು ಯಾವುದೇ ವ್ಯವಸ್ಥೆಯೂ ಪರಿಪೂರ್ಣವಾಗಿಲ್ಲ. ಲೋಪದೋಷಗಳನ್ನು ಸರಿಪಡಿಸಬಹುದು. ಕನಿಷ್ಠ ಚುನಾವಣಾ ಬಾಂಡ್ ಇದ್ದರೆ ಅದು ಇಲ್ಲಿಂದ ಇಲ್ಲಿಗೆ ಹೋಗಿದೆ. ನನಗೆ ಹಿನ್ನಡೆಯಾಗಲು ನಾನೇನು ಮಾಡಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೆ ಉತ್ತರವೆಂದರೆ, ನೀವು ಅನೇಕ ಕಾರ್ಯವಿಧಾನಗಳನ್ನು ಉಲ್ಲಂಘಿಸಿದ್ದೀರಿ ಮತ್ತು ಕಾನೂನುಬಾಹಿರ ಮತ್ತು ಅಸಾಂವಿಧಾನಿಕ ಎಂದು ಕಂಡುಬಂದ ಕಾನೂನು ಮಾಡಿದ್ದೀರಿ. ಇದನ್ನೆಲ್ಲ ತನ್ನ ತೀರ್ಪಿನಲ್ಲಿ ಹೇಳಿಕೊಂಡಿರುವುದು ಸುಪ್ರೀಂ ಕೋರ್ಟ್ ಹೊರತು ವಿರೋಧ ಪಕ್ಷವಲ್ಲ. ಆ ಬಳಿಕ ಅದರ ಬಗ್ಗೆ ಮಾಹಿತಿ ಹೊರಬಿದ್ದಾಗ ಈ ಕಾನೂನನ್ನು ಏಕೆ ತಂದರು ಎಂಬುದು ಬಯಲಾಗಿದೆ. ದಾಳಿಯ ನಂತರ ಕಂಪನಿಗಳು ನಿಮ್ಮ ಪಕ್ಷಕ್ಕೆ ಕೋಟ್ಯಂತರ ರೂಪಾಯಿ ದೇಣಿಗೆ ನೀಡುತ್ತಿರುವುದು ಪತ್ತೆಯಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಬರೆದಿರುವುದನ್ನು ಪ್ರಧಾನಿ ಮರೆತಂತಿದೆ ಅಥವಾ ಸಾರ್ವಜನಿಕರಿಗೆ ತಿಳಿದಿಲ್ಲ? ತಿಳಿದಿರುವವರು ಅವರು ಮರೆತಿರಬೇಕು ಎಂದು ಅವರು ಭಾವಿಸುತ್ತಾರೆ. ಅವರನ್ನು ಐಪಿಎಲ್ನಲ್ಲಿ ಹಿಡಿಯಲೇಬೇಕು. ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಏನು ಹೇಳಿದೆ ಎಂಬುದನ್ನು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳೋಣ. ಎಲೆಕ್ಟೋರಲ್ ಬಾಂಡ್ ಯೋಜನೆ ಮತ್ತು ಜನರ ಪ್ರಾತಿನಿಧ್ಯ ಕಾಯಿದೆ ಮತ್ತು ಕಂಪನಿಗಳ ಕಾಯಿದೆಯಲ್ಲಿ ಮಾಡಲಾದ ತಿದ್ದುಪಡಿಗಳು ಆರ್ಟಿಕಲ್ 19(1)(a) ಅನ್ನು ಉಲ್ಲಂಘಿಸುತ್ತದೆ. ಇದು ಮಾಹಿತಿ ಹಕ್ಕುಗೆ ವಿರುದ್ಧವಾಗಿದೆ ಮತ್ತು ಅಸಂವಿಧಾನಿಕವಾಗಿದೆ. ಸುಪ್ರೀಂ ಕೋರ್ಟ್ನ ಈ ಕಾಮೆಂಟ್ಗಳನ್ನು ನೀವು ಓದಿದಾಗ, ತೀರ್ಪನ್ನು ಓದಿ ನಂತರ ಇದನ್ನೇ ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳಿದಾಗ ಪ್ರಧಾನಿ ಏನು ಮಾಡಿದ್ದಾರೆ, ಏಕೆ ಶಾಕ್ ಆಗಬೇಕು ಎಂದು ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ನೀವು ಅಸಂವಿಧಾನಿಕ ಮತ್ತು ಕಾನೂನುಬಾಹಿರ ಕಾನೂನನ್ನು ತಂದಾಗ ನೀವು ಆಘಾತಕ್ಕೊಳಗಾಗಬೇಕು. ಕಳ್ಳತನ ಮಾಡಿದವರು ಸಿಕ್ಕಿಬಿದ್ದಿದ್ದಾರೆ, ಅನುಮಾನಗಳನ್ನು ಹೊಂದಿದ್ದವರು ಸರಿ ಎಂದು ಸಾಬೀತಾಗಿದೆ. ಇದು ಪ್ರಧಾನಿಗೆ ಶಾಕ್ ಅಲ್ಲವೇ? ಅವರು ಮಾಡಿದ ಕಾನೂನಿನ ಹಿಂಬಾಗಿಲನ್ನು ಸುಪ್ರೀಂ ಕೋರ್ಟ್ ಹಿಡಿದಿದೆ ಎಂದರ್ಥ. ಈಗ ಅವರ ಎರಡನೇ ವಿಚಾರಕ್ಕೆ ಬರೋಣ. ಇಲೆಕ್ಟೋರಲ್ ಬಾಂಡ್ ಮಾಡಿದ್ದೇನೆ ಎಂದ ಪ್ರಧಾನಿ ಮೋದಿ, ಅದರಿಂದಾಗಿ ಯಾರು ಹಣ ತೆಗೆದುಕೊಂಡಿದ್ದಾರೆ, ಬಾಂಡ್ ಎಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನು ಪತ್ತೆ ಮಾಡಲು ಇಂದು ನಿಮಗೆ ಸಾಧ್ಯವಾಗುತ್ತಿದೆ. ಇಲ್ಲದಿದ್ದರೆ ಮೊದಲು ಯಾವುದೇ ಮಾಹಿತಿ ಇರಲಿಲ್ಲ. ನೀವು ಜಾಡು ಪಡೆಯುತ್ತಿದ್ದೀರಿ. ಈ ಹೇಳಿಕೆಯು ಅಸತ್ಯ ಮತ್ತು ತಪ್ಪು ಎರಡೂ ಆಗಿದೆ. ಇದು ಸುಳ್ಳು, ಏಕೆಂದರೆ ಮೋದಿಯವರು ಸಾರ್ವಜನಿಕರಿಗೆ ತಿಳಿಯುವಂತೆ ಯಾವುದೇ ಕಾನೂನನ್ನು ಮಾಡಿಲ್ಲ. ಈ ಬಾಂಡ್ನ ವಿವರಗಳನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಬಾರದು ಎಂದು ಮೋದಿ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಕಟುವಾಗಿ ವಾದಿಸಿದ್ದು ಸತ್ಯ. ಚುನಾವಣಾ ಬಾಂಡ್ಗಳನ್ನು ಖರೀದಿಸುವವರ ಮತ್ತು ಸ್ವೀಕರಿಸುವವರ ಗುರುತನ್ನು ರಹಸ್ಯವಾಗಿಡಲು ಮೋದಿ ಕಾನೂನನ್ನು ಜಾರಿಗೆ ತಂದರು. ಮೋದಿಯವರು ಸ್ಥಾಪಿಸಿದ ಚುನಾವಣಾ ಬಾಂಡ್ ಕಾನೂನಿನ ಅಡಿಪಾಯವು ಖರೀದಿದಾರರು ಮತ್ತು ಫಲಾನುಭವಿಗಳ ಗುರುತನ್ನು ಗೌಪ್ಯವಾಗಿಡುವುದಾಗಿತ್ತು. ಆದಾಗ್ಯೂ ಸುಪ್ರೀಂ ಕೋರ್ಟ್ ಇದನ್ನು ಕಾನೂನುಬಾಹಿರವೆಂದು ಪರಿಗಣಿಸಿತು ಮತ್ತು ಅದರ ಬಹಿರಂಗಪಡಿಸುವಿಕೆಯನ್ನು ಕಡ್ಡಾಯಗೊಳಿಸಿತು. ಪ್ರಧಾನಮಂತ್ರಿಯವರು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಹಿಂದಿನ ನಿಲುವನ್ನು ವಿರೋಧಿಸಿದರು. ಅಲ್ಲಿ ಅವರು ಮತ್ತು ಕೋರ್ಟ್ ರಾಜಕೀಯ ಪಕ್ಷಗಳ ನಿಧಿಯ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ನಾಗರಿಕರಿಗೆ ಇಲ್ಲ. ತಿಳಿದುಕೊಳ್ಳುವ ಹಕ್ಕು ಎಲ್ಲಾ ನಾಗರಿಕರಿಗೆ ಲಭ್ಯವಿರುವ ಸಾರ್ವತ್ರಿಕ ಹಕ್ಕು ಅಲ್ಲ ಮತ್ತು ಕೋರ್ಟ್ ಎಂದು ಪ್ರತಿಪಾದಿಸಿದರು. ರಾಜಕೀಯ ಪಕ್ಷಗಳಿಗೆ ಯಾರು ಹಣ ನೀಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವ ಹಕ್ಕು ನಾಗರಿಕರಿಗೆ ಇಲ್ಲ ಎಂದು ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತಿಪಾದಿಸಿದರು. ಸರ್ಕಾರದ ಮುಖ್ಯಸ್ಥರು ಈಗ ತಮ್ಮ ಕಾನೂನಿನಿಂದಾಗಿ ಯಾರು ದೇಣಿಗೆ ನೀಡಿದರು ಮತ್ತು ಯಾರು ಹಣವನ್ನು ಪಡೆದರು ಎಂಬ ವಿವರಗಳನ್ನು ತಿಳಿದಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ನ್ಯಾಯಾಲಯದಲ್ಲಿ ಸರ್ಕಾರವು ಕಂಪನಿಗಳ ಪರವಾಗಿ ನಿಂತಿತು, ಸಾರ್ವಜನಿಕರ ಮಾಹಿತಿಯ ಹಕ್ಕನ್ನು ವಿರೋಧಿಸಿತು ಮತ್ತು ಕೋರ್ಟ್ ರಾಜಕೀಯ ಪಕ್ಷದೊಂದಿಗೆ ಸಂಬಂಧ ಹೊಂದುವ ಹಕ್ಕನ್ನು ಒಳಗೊಂಡಿರುವ ತನ್ನ ನಾಗರಿಕರ ಗೌಪ್ಯತೆಯನ್ನು ರಕ್ಷಿಸುವುದು ರಾಜ್ಯದ ಸಕಾರಾತ್ಮಕ ಜವಾಬ್ದಾರಿಯಾಗಿದೆ ಎಂದು ಸರ್ಕಾರ ವಾದಿಸಿದೆ. ಖರೀದಿದಾರನು ತನ್ನ ರಾಜಕೀಯ ಒಲವುಗಳನ್ನು ಬಹಿರಂಗಪಡಿಸದೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಹಕ್ಕನ್ನು ಹೊಂದಿರುತ್ತಾನೆ. ಗೌಪ್ಯತೆಯ ಈ ಹಕ್ಕು ಅತಿ ಮುಖ್ಯ ಮತ್ತು ಕ್ವಾಟ್ ಅವರು ಖಾಸಗಿತನದ ಹಕ್ಕುಗಳನ್ನು ಉಲ್ಲೇಖಿಸಿ ನ್ಯಾಯಾಲಯದಲ್ಲಿ ಕಾರ್ಪೊರೇಟ್ ದಾನಿಗಳ ಬಹಿರಂಗಪಡಿಸದಿರುವಿಕೆಗೆ ಪ್ರತಿಪಾದಿಸಿದರು. ಪ್ರಧಾನಿ ಮೋದಿ ಅವರು ಈಗ ಹೇಳುತ್ತಿರುವುದು ಮೂಲಭೂತವಾಗಿ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಪ್ರತಿಧ್ವನಿಸುತ್ತದೆ, ಆದರೂ ಅವರ ಶಾಸನವು ಈ ಪಾರದರ್ಶಕತೆಯನ್ನು ಸುಗಮಗೊಳಿಸಿದೆ ಎಂದು ತಪ್ಪಾಗಿ ಹೇಳುತ್ತದೆ. ಅವರು ತಮ್ಮ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸುತ್ತಿಲ್ಲ ಅಥವಾ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅನುಮೋದಿಸುತ್ತಿಲ್ಲ. ಕೆಲವು ಪ್ರಧಾನ ಮಂತ್ರಿಗಳು ಹಾಗೆ ನಿರ್ವಹಿಸುತ್ತಾರೆ. ಅವರು ನೇರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಸ್ವೀಕರಿಸಿದ್ದರೆ ಅದು ಉತ್ತಮವಾಗಿತ್ತು. ಗೌಪ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ದುಬಾರಿ ವಕೀಲರನ್ನು ನೇಮಿಸಿಕೊಳ್ಳುವುದು ಸೇರಿದಂತೆ ಬಾಂಡ್ ವಿವರಗಳನ್ನು ಮರೆಮಾಚುವ ವ್ಯಾಪಕ ಪ್ರಯತ್ನಗಳು ಈಗ ಹೊಸ ಪಾರದರ್ಶಕತೆಗೆ ಮೋದಿಯವರ ಕಾನೂನು ಕಾರಣ ಎಂದು ವ್ಯಂಗ್ಯವಾಗಿ ಎತ್ತಿ ತೋರಿಸಿವೆ. ಈಗ ಈ ಯೋಜನೆ ಬಹಿರಂಗಗೊಂಡಿದ್ದು ಪ್ರಧಾನಮಂತ್ರಿಯವರು ವಿರೋಧಾಭಾಸವಾಗಿ ಅದರ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ. ದಾನಿಗಳು ಕಿರುಕುಳವನ್ನು ಎದುರಿಸಬಹುದು ಎಂಬುದು ಸರ್ಕಾರದ ತಾರ್ಕಿಕವಾಗಿದೆ, ಆದರೆ ದಾಳಿಯ ನಂತರ ದೇಣಿಗೆಗಳನ್ನು ಪರಿಶೀಲಿಸಲಾಗಿದೆ ಎಂದು ಅದು ತಿರುಗುತ್ತದೆ. ಇದಲ್ಲದೆ ರಾಜಕೀಯ ದ್ವೇಷದ ಕಾರಣ ದಾನಿಗಳ ವಿರುದ್ಧ ಯಾವುದೇ ಪ್ರತೀಕಾರದ ಕ್ರಮವನ್ನು ತಡೆಯಲು ಕಾನೂನನ್ನು ಜಾರಿಗೊಳಿಸಲಾಯಿತು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಈ ವಾದವನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದರು. ನ್ಯಾಯಮೂರ್ತಿ ಖನ್ನಾ ಅವರು ತಮ್ಮ ಪ್ರತ್ಯೇಕ ಅಭಿಪ್ರಾಯದಲ್ಲಿ ನಿರ್ಧಾರವನ್ನು ಬಲಪಡಿಸುವ ವಾದಗಳನ್ನು ಒದಗಿಸಿದರು. ಅವರ ಫಲಾನುಭವಿಯನ್ನು ಆಯ್ಕೆ ಮಾಡುವುದು ದಾನಿಗಳ ವಿಶೇಷವಾಗಿದೆ ಎಂದು ಹೇಳಿದರು. ದಾನಿಯ ವಿರುದ್ಧ ಯಾವುದೇ ಪ್ರತೀಕಾರದ ಕ್ರಮವು ಕಾನೂನು ಮತ್ತು ಅಧಿಕಾರದ ದುರುಪಯೋಗವಾಗಿದೆ, ಅದನ್ನು ನಿಲ್ಲಿಸಬೇಕು. ದಾನಿಗಳನ್ನು ಕಿರುಕುಳದಿಂದ ರಕ್ಷಿಸಲು ಹೇಳಿಕೊಳ್ಳುವ ಮೂಲಕ ಈ ತಪ್ಪು ಅಭ್ಯಾಸವನ್ನು ಸಮರ್ಥಿಸಲು ಅಥವಾ ವಿವರಿಸಲು ಸಾಧ್ಯವಿಲ್ಲ. ಈ ದುಷ್ಕೃತ್ಯವನ್ನು ಸರಿಪಡಿಸುವ ಬದಲು ಇದು ಸಾರ್ವಜನಿಕರ ಮಾಹಿತಿಯ ಹಕ್ಕನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅದನ್ನು ಶಾಶ್ವತಗೊಳಿಸುತ್ತದೆ ಮತ್ತು ಕ್ಷಮಿಸುತ್ತದೆ. ಇಂತಹ ಶಿಕ್ಷಾರ್ಹ ಕ್ರಮಗಳು ಮತ್ತು ಕಿರುಕುಳಗಳಿಗೆ ಪಾರದರ್ಶಕತೆಯೇ ಹೊರತು ಗೌಪ್ಯತೆಯಲ್ಲ. ಇದಲ್ಲದೆ ಚುನಾವಣೆಯಲ್ಲಿ ಕಪ್ಪು ಹಣವನ್ನು ತಡೆಗಟ್ಟುವುದು ದಾನಿಗಳ ಗೌಪ್ಯತೆಗೆ ಸಂಬಂಧಿಸಿಲ್ಲ ಎಂದು ನ್ಯಾಯಮೂರ್ತಿ ಖನ್ನಾ ಎತ್ತಿ ತೋರಿಸಿದರು. ಮಾಹಿತಿಯನ್ನು ಮರೆಮಾಚುವುದು ಮನಿ ಲಾಂಡರಿಂಗ್ ಮೂಲಕ ಪಡೆದ ಹಣವನ್ನು ನ್ಯಾಯಸಮ್ಮತಗೊಳಿಸಬಹುದು, ಅಂತಹ ಅಭ್ಯಾಸಗಳು ಪ್ರಶ್ನಿಸದೆ ಮುಂದುವರಿಯಬಹುದು ಎಂದು ಸೂಚಿಸುತ್ತದೆ. ಇದರ ಹೊರತಾಗಿಯೂ ಪಿಎಂ ಮೋದಿ ಅವರು ಬಾಂಡ್ ವ್ಯವಸ್ಥೆಯನ್ನು ಶ್ಲಾಘಿಸಿದರು ಮತ್ತು ಮಾಧ್ಯಮಗಳು ಅವರ ಸಮರ್ಥನೆಗಳನ್ನು ಪ್ರಶ್ನಿಸಲು ವಿಫಲವಾಗಿವೆ. ಒಂದೂವರೆ ತಿಂಗಳ ನಂತರ ಅವರು ಮಾಡಿದ ಹೇಳಿಕೆಗಳು ತಪ್ಪುದಾರಿಗೆಳೆಯುವ ಮತ್ತು ಸುಳ್ಳು ಎಂದು ಓದುಗರಿಗೆ ನೆನಪಿಸದೆ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮಗಳೆರಡೂ ಪ್ರಧಾನಿ ಹೇಳಿಕೆಯನ್ನು ಪ್ರಕಟಿಸುತ್ತವೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಪ್ರತಿವಾದದ ಆಧಾರವು ನೀವು ವೀಕ್ಷಕರು ಅರ್ಥಮಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ನಾವು ಒದಗಿಸಿದ ಸನ್ನಿವೇಶದಲ್ಲಿ ಪ್ರಧಾನಿಯವರ ಹೇಳಿಕೆಯನ್ನು ಒಮ್ಮೆ ನೀವು ಪರಿಶೀಲಿಸಿದರೆ ಸುಳ್ಳುಗಳು ಸ್ಪಷ್ಟವಾಗುತ್ತವೆ. ಯಾವುದೇ ಹಿಂದಿ ಪತ್ರಿಕೆ ಈ ಮಾಹಿತಿಯನ್ನು ಈ ರೀತಿ ಪ್ರಸ್ತುತಪಡಿಸುವುದಿಲ್ಲ. ಬಿಜೆಪಿಗೆ ಯಾವ ಕಂಪನಿಗಳು ದೇಣಿಗೆ ನೀಡಿವೆ ಎಂಬುದನ್ನು ಸರ್ಕಾರ ಬಹಿರಂಗಪಡಿಸಬೇಕಾದರೆ ಅದು ತನ್ನದೇ ಆದ ಪರವಾಗಿ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸುತ್ತದೆ. ಚುನಾವಣಾ ಆಯೋಗವು ಬಿಜೆಪಿಗೆ ದೇಣಿಗೆ ನೀಡಿದವರ ಬಗ್ಗೆ ವಿಚಾರಿಸಿದಾಗ ಪಕ್ಷವು ದೇಣಿಗೆಯ ಯಾವುದೇ ದಾಖಲೆಯನ್ನು ಇಟ್ಟುಕೊಂಡಿಲ್ಲ ಎಂದು ಪ್ರತಿಕ್ರಿಯಿಸಿದೆ ಎಂದು ನಾವು ನಿಮಗೆ ನೆನಪಿಸಲು ಬಯಸುತ್ತೇವೆ. ಇದನ್ನು ಪರಿಗಣಿಸಿ, ಯಾರಾದರೂ 1 ಕೋಟಿ ರೂಪಾಯಿ ಮೌಲ್ಯದ ಬಾಂಡನ್ನು ದೇಣಿಗೆ ನೀಡಿದರೆ ಬಿಜೆಪಿ ಅದರ ಯಾವುದೇ ವಿವರಗಳನ್ನು ನಿರ್ವಹಿಸುವುದಿಲ್ಲವೇ? ಸತ್ಯವೇನೆಂದರೆ ದೇಣಿಗೆ ನೀಡುವ ಕಂಪನಿಗಳ ಗುರುತನ್ನು ಮರೆಮಾಚಲು ಸರ್ಕಾರವು ಈ ಕಾನೂನನ್ನು ಜಾರಿಗೆ ತಂದಿದೆ. ಅವರು ದಾಳಿಯಿಂದ ಎದುರಿಸಿದ ಒತ್ತಡದ ಬಗ್ಗೆ ಸುಳಿವು ನೀಡುವ ಸಾಮರ್ಥ್ಯವಿಲ್ಲದೆ ಒತ್ತಾಯದ ಮೇರೆಗೆ ನೂರಾರು ಕೋಟಿ ದೇಣಿಗೆ ನೀಡುವಂತೆ ಒತ್ತಾಯಿಸಲು. ಇಂತಹ ದಾಳಿಗಳ ನಂತರ ಬಿಜೆಪಿಗೆ ನೂರಾರು ಕೋಟಿ ದೇಣಿಗೆ ನೀಡುವಷ್ಟು ಯಾರೂ ಸಂತೋಷಪಡುವುದಿಲ್ಲ. ನೀವು ಹಾಗೆ ಮಾಡುತ್ತೀರಾ? ಚುನಾವಣಾ ಬಾಂಡ್ ಸಾರ್ವಜನಿಕರ ತಿಳಿದುಕೊಳ್ಳುವ ಹಕ್ಕನ್ನು ಒಳಗೊಂಡಿದ್ದರೆ ಅದನ್ನು ಕಾನೂನುಬಾಹಿರ ಮತ್ತು ಅಸಂವಿಧಾನಿಕ ಎಂದು ಸುಪ್ರೀಂಕೋರ್ಟ್ ಪರಿಗಣಿಸುತ್ತಿರಲಿಲ್ಲ. ವೀಕ್ಷಕರಾದ ನೀವು ಪ್ರಧಾನಿಯನ್ನು ಪ್ರಶ್ನಿಸಬಹುದು. ಸುಪ್ರೀಂಕೋರ್ಟ್ ಬಾಂಡನ್ನು ಅಮಾನ್ಯಗೊಳಿಸದಿದ್ದರೆ ಮತ್ತು ಎಲ್ಲಾ ಮಾಹಿತಿಯನ್ನು ಬಹಿರಂಗಪಡಿಸುವುದನ್ನು ಕಡ್ಡಾಯಗೊಳಿಸದಿದ್ದರೆ ನಿಮಗೆ ತಿಳಿದಿರುತ್ತಿತ್ತು. ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಅರ್ಜಿದಾರರು 41 ಇಡಿ ದಾಳಿ ನಡೆಸಿದ ಕಂಪನಿಗಳು ಬಿಜೆಪಿಗೆ 2471 ಕೋಟಿ ದೇಣಿಗೆ ನೀಡಿವೆ. ದೆಹಲಿ ಮಧ್ಯ ಹಗರಣದಲ್ಲಿ ಸರ್ಕಾರಿ ಸಾಕ್ಷಿಯಾದ ನಂತರ ಶರತ್ ರೆಡ್ಡಿ ಅವರ ಅರಬಿಂದೋ ಫಾರ್ಮಾ ಬಿಜೆಪಿಗೆ 55 ಕೋಟಿ ದೇಣಿಗೆ ನೀಡಿದೆ. ಗುಜರಾತ್ ಮೂಲದ ಹಲವಾರು ಉತ್ಪಾದನಾ ಕಂಪನಿಗಳ ಔಷಧಗಳು ಪರೀಕ್ಷೆಯಲ್ಲಿ ವಿಫಲವಾದಾಗ ಅವರು ಬಿಜೆಪಿಗೆ ಸುಮಾರು 80 ಕೋಟಿ ದೇಣಿಗೆ ನೀಡಿದರು. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಟೊರೆಂಟ್ ಗ್ರೂಪ್ಗೆ 285 ಕೋಟಿ ಆಸ್ತಿ ತೆರಿಗೆಯನ್ನು ಮನ್ನಾ ಮಾಡಿದರು. ಅದು ನಂತರ ಬಿಜೆಪಿಗೆ 185 ಕೋಟಿಗಳನ್ನು ದೇಣಿಗೆ ನೀಡಿತು. ಟೆಲಿಕಾಂ ವಲಯದಲ್ಲಿ ಉಪಗ್ರಹ ತರಂಗಾಂತರವನ್ನು ಹರಾಜು ಮಾಡುವ ನಿಯಮಗಳನ್ನು ಬದಲಾಯಿಸಲಾಯಿತು ಮತ್ತು ಅದೇ ಸಮಯದಲ್ಲಿ ಭಾರ್ತಿ ಏರ್ಟೆಲ್ ಬಿಜೆಪಿಗೆ 150 ಕೋಟಿಗಳನ್ನು ದೇಣಿಗೆ ನೀಡಿತು. ಬಾಂಡ್ ಕಾನೂನಿನಿಂದ ನೀವು ಇದನ್ನೆಲ್ಲ ಕಲಿತಿದ್ದೀರಾ? ಸಂಕೀರ್ಣವಾದ ಮಾಹಿತಿಯನ್ನು ತ್ವರಿತವಾಗಿ ಕ್ರೋಢೀಕರಿಸಲು ಇರುವ ತೊಂದರೆಯನ್ನು ತಿಳಿಸಿ 4 ತಿಂಗಳ ಕಾಲಾವಕಾಶವನ್ನು ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅನ್ನು ಹೇಗೆ ಸಂಪರ್ಕಿಸಿತು ಎಂಬುದನ್ನು ಪ್ರಧಾನಿ ಮರೆತಿದ್ದಾರೆಯೇ? ಹರೀಶ್ ಸಾಳ್ವೆ ಸೇರಿದಂತೆ ಯಾವುದೇ ವಕೀಲರ ವಾದಗಳಿಗೆ ಮಣಿಯದ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಬೇಕು ಮತ್ತು ಅದರ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಎಂದು ಒತ್ತಾಯಿಸಿತು. ನಂತರ ಸ್ಟೇಟ್ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಕುಮಾರ್ ಖಾರಾ ಅವರನ್ನು ಅವರ ಹೆಸರಿನಲ್ಲಿ ಅಫಿಡವಿಟ್ ಸಲ್ಲಿಸಲು ಕೇಳಲಾಯಿತು. ಇದು ಮ್ಯಾನೇಜರ್ ಮಟ್ಟದ ಅಧಿಕಾರಿಯಿಂದ ಫೈಲಿಂಗ್ ಮಾಡುವ ಹಿಂದಿನ ಅಭ್ಯಾಸದಿಂದ ನಿರ್ಗಮಿಸುತ್ತದೆ. ಖಾರಾ 10 ತಿಂಗಳ ವಿಸ್ತರಣೆಯನ್ನು ಪಡೆದರು. ಸ್ಟೇಟ್ ಬ್ಯಾಂಕ್ ನೀಡಿದ ಆರಂಭಿಕ ಮಾಹಿತಿಯು ಅಪೂರ್ಣವಾಗಿದೆ. ಬಾಂಡ್ನ ಹಿಂಭಾಗದಲ್ಲಿ ಬರೆದಿರುವ ರಹಸ್ಯ ಸಂಕೇತದ ಕೊರತೆಯನ್ನು ಪ್ರಧಾನಿ ಮರೆತಿದ್ದಾರೆಯೇ? ಸ್ಟೇಟ್ ಬ್ಯಾಂಕ್ ಅಂತಿಮವಾಗಿ ಚುನಾವಣಾ ಆಯೋಗಕ್ಕೆ ಬಾಂಡ್ಗಳ ರಹಸ್ಯ ಸಂಖ್ಯೆಗಳನ್ನು ಬಹಿರಂಗಪಡಿಸಲು ಮತ್ತೊಂದು ಸುಪ್ರೀಂಕೋರ್ಟ್ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡಿತು. ಬಿಜೆಪಿಯು ಕೇವಲ ಚುನಾವಣಾ ಬಾಂಡ್ಗಳಿಂದ ಒಟ್ಟು 8,252 ಕೋಟಿ ದೇಣಿಗೆ ಪಡೆದಿದೆ ಎಂದು ಬಹಿರಂಗಪಡಿಸಿತು. ಭಾರತ ಸರ್ಕಾರವು ಸ್ವಯಂ ಪ್ರೇರಣೆಯಿಂದ ಈ ಮಾಹಿತಿಯನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದೆಯೇ? ಮುಖ್ಯವಾಹಿನಿಯ ಮಾಧ್ಯಮಗಳು ಅದರ ಬಗ್ಗೆ ವರದಿ ಮಾಡಿದೆಯೇ? ಅಥವಾ ಈ ವ್ಯಕ್ತಿಗಳೇ? ಅನೇಕ ಪ್ರಮುಖ ಹಿಂದಿ ಪತ್ರಿಕೆಗಳು ಅದನ್ನು ವರದಿ ಮಾಡಲಿಲ್ಲ. ಹಾಗಾದರೆ ಬಾಂಡ್ ಕಾನೂನು ಇಲ್ಲದಿದ್ದರೆ ಯಾರು ದೇಣಿಗೆ ನೀಡಿದರು ಮತ್ತು ಯಾರು ಪಡೆದರು ಎಂಬ ವಿವರಗಳು ತಿಳಿದಿಲ್ಲ ಎಂದು ಪ್ರಧಾನಿ ಹೇಗೆ ಹೇಳಿಕೊಳ್ಳುತ್ತಾರೆ? ಸ್ಕ್ರಾಲ್, ನ್ಯೂಸ್ ಮಿನಿಟ್, ನ್ಯೂಸ್ ಲಾಂಡ್ರಿ ಮತ್ತು ಆರ್ಟಿಕಲ್ 14 ಪತ್ರಕರ್ತರ ವರದಿಗಳನ್ನು ಪರಿಶೀಲಿಸುವಂತೆ ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಮತ್ತು ದಾನಿಗಳು ಮತ್ತು ಸ್ವೀಕರಿಸುವವರ ಬಗ್ಗೆ ನಿಮಗೆ ತಿಳಿಸುವ ರೀತಿಯಲ್ಲಿ ಬಾಂಡ್ಗಳ ಕುರಿತು ಯಾವ ಮುಖ್ಯವಾಹಿನಿಯ ಚಾನಲ್ ಮತ್ತು ಪತ್ರಿಕೆ ವರದಿ ಮಾಡಿದೆ ಎಂಬುದನ್ನು ನೀವೇ ನಿರ್ಧರಿಸಿ. ಅವರ ವರದಿಯನ್ನು ಹಿಂದಿ ಪತ್ರಿಕೆಗಳ ವರದಿಯೊಂದಿಗೆ ಹೋಲಿಸಿ ಮತ್ತು ನೀವೇ ನೋಡಿ. ನಿಮ್ಮ ಮನೆಗೆ ಬರುವ ಇಂಗ್ಲಿಷ್ ಪತ್ರಿಕೆಯನ್ನು ಪರಿಶೀಲಿಸಿ ಮತ್ತು ಅಂತಹ ವರದಿಗಳು ಸಂಭವಿಸಿದೆಯೇ ಎಂದು ನೋಡಿ. ಚುನಾವಣಾ ಆಯೋಗವು ಬಾಂಡ್ಗೆ ವಿರೋಧ ವ್ಯಕ್ತಪಡಿಸಿತ್ತು. ನೆನಪಿಡಿ, ಉದ್ಯಮ ಸಂಸ್ಥೆಗಳು ಫೆಕ್ಕಿ ಮತ್ತು ಪಿಎಚ್ಡಿ ಚೇಂಬರ್ಸ್ ಆಫ್ ಕಾಮರ್ಸ್ ತಮ್ಮ ಹೆಸರನ್ನು ಸಾರ್ವಜನಿಕಗೊಳಿಸದಂತೆ ನೋಡಿಕೊಳ್ಳಲು ಸುಪ್ರೀಂಕೋರ್ಟ್ಗೆ ಹೋಗಿದ್ದವು. ಸುಪ್ರೀಂಕೋರ್ಟ್ ಅವರ ಅರ್ಜಿಯನ್ನು ತಿರಸ್ಕರಿಸಿತು. ಫೆಬ್ರವರಿ 15 ತನ್ನ ನಿರ್ಧಾರದಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವ ಬಗ್ಗೆ ಷೇರುದಾರರಿಗೆ ತಿಳಿಸದಿರುವುದು ಷೇರುದಾರರ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ಅರ್ಜಿದಾರರು ವಾದಿಸಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ. ಚುನಾವಣಾ ಬಾಂಡ್ನ ಗೌಪ್ಯತೆಯ ಕಾರಣದಿಂದಾಗಿ ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ದೇಣಿಗೆ ನೀಡಲು ಬಯಸದಿದ್ದರೆ ಕಂಪನಿಯ ಷೇರುಗಳನ್ನು ಖರೀದಿಸಬೇಕೆ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಮಾಹಿತಿ ಹಕ್ಕು ವಿಷಯದಲ್ಲಿ ನಾಗರಿಕರ ಮತ್ತು ಮತದಾರರ ಹಕ್ಕುಗಳ ವಿಶಾಲ ವ್ಯಾಖ್ಯಾನವನ್ನು ಆಧರಿಸಿ ತನ್ನ ನಿರ್ಧಾರವನ್ನು ಆಧರಿಸಿದೆ ಎಂದು ನ್ಯಾಯಾಲಯವು ಉಲ್ಲೇಖಿಸಿದೆ. ಆದ್ದರಿಂದ ಷೇರುದಾರರ ಬಗ್ಗೆ ಪ್ರತ್ಯೇಕವಾಗಿ ಪ್ರತಿಕ್ರಿಯಿಸುವುದಿಲ್ಲ. ಹಣಕಾಸು ಕಾಯಿದೆಯಲ್ಲಿನ ಗೌಪ್ಯತೆ ತಿದ್ದುಪಡಿಯನ್ನು ಅಸಂವಿಧಾನಿಕ ಎಂದು ನ್ಯಾಯಾಲಯ ಘೋಷಿಸಿದೆ. ನ್ಯಾಯಮೂರ್ತಿ ಖನ್ನಾ ಅವರು ತಮ್ಮ ತೀರ್ಪಿನಲ್ಲಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಕಂಪನಿಯಿಂದ ಗೌಪ್ಯತೆಯ ಉಲ್ಲಂಘನೆಯ ವಾದವು ದುರ್ಬಲವಾಗಿದೆ ಏಕೆಂದರೆ ಅದರ ವಹಿವಾಟುಗಳು ಅದರ ಷೇರುದಾರರು ಮತ್ತು ಸಾರ್ವಜನಿಕರಿಗೆ ಪಾರದರ್ಶಕವಾಗಿರಬೇಕು. ಚುನಾವಣಾ ಬಾಂಡ್ಗಳನ್ನು ಒಳಗೊಂಡ ಹಗರಣ, ನೀತಿ ಬದಲಾವಣೆಯ ಹೆಸರಿನಲ್ಲಿ ದೇಣಿಗೆಗಳ ಕಾಕತಾಳೀಯತೆ, ದಾಳಿಯ ನಂತರ ದೇಣಿಗೆ ನೀಡುವಂತೆ ಒತ್ತಾಯಿಸುವುದು ಮತ್ತು ಮಾಹಿತಿಯು ಬೆಳಕಿಗೆ ಬಂದರೂ ತನಿಖೆಯ ಕೊರತೆಯು ಸಂಬಂಧಿಸಿದೆ. ಮಾರ್ಚ್ 16 ವಿಡಿಯೋದ ಒಂದು ಭಾಗವನ್ನು ನಿಮಗೆ ನೆನಪಿಸಲು ನಾವು ಬಯಸುತ್ತೇವೆ. ಇದು ಯಾವ ರೀತಿಯ ಆಟವನ್ನು ಆಡಿದೆ ಎಂಬುದನ್ನು ತೋರಿಸುತ್ತದೆ. ಮಾರ್ಚ್ 16 ಪ್ರದರ್ಶನದಲ್ಲಿ ದಾನಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವ ಟೊರೆಂಟ್ ಗ್ರೂಪ್ ಮತ್ತು ಅದರ ಅಂಗಸಂಸ್ಥೆಗಳಾದ ಟೊರೆಂಟ್ ಪವರ್ ಲಿಮಿಟೆಡ್ ಮತ್ತು ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಎಂಬ ದಾನಿಗಳ ಬಗ್ಗೆ ನ್ಯೂಸ್ ಲಾಂಡ್ರಿ ಮತ್ತು ನ್ಯೂಸ್ ಮಿನಿಟ್ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಎಂದು ನಾವು ವರದಿ ಮಾಡಿದ್ದೇವೆ. 5 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಕಂಪನಿಗೆ 285 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಪಾವತಿಸದಂತೆ ವಿನಾಯಿತಿ ನೀಡಿದ್ದರು. ಈ ಕಂಪನಿಯು ಸುಮಾರು 5 ವರ್ಷಗಳಲ್ಲಿ 185 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಎಂದು ತಿಳಿದುಬಂದಿದೆ. ಈ ಗುಂಪಿನ ಅಧ್ಯಕ್ಷ ಸುಧೀರ್ ಮೆಹ್ತಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪ್ತರು. 2007 ಮತ್ತು 2015 ನಡುವೆ ಈ ಕಂಪನಿಯು ಬಿಜೆಪಿಗೆ 33 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ದೇಣಿಗೆ ನೀಡಿದೆ ಎಂದು ನ್ಯೂಸ್ಲಾಂಡ್ರಿ ಪತ್ತೆ ಮಾಡಿದೆ. ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಒಟ್ಟು 77.50 ಕೋಟಿ ರೂಪಾಯಿಗಳನ್ನು ಬಾಂಡ್ಗಳ ಮೂಲಕ ದೇಣಿಗೆ ನೀಡಿದ್ದು, ಬಿಜೆಪಿಗೆ 61 ಕೋಟಿ ರೂಪಾಯಿ. 2019 ಈ ಕಂಪನಿಯು ಯುಎಸ್ನಿಂದ ತನ್ನ ರಕ್ತದೊತ್ತಡದ ಔಷಧಿಗಳನ್ನು ಹಿಂಪಡೆಯಬೇಕಾಯಿತು, ಏಕೆಂದರೆ ಅವುಗಳು ಕ್ಯಾನ್ಸರ್ ಉಂಟುಮಾಡುವ ಅಂಶಗಳನ್ನು ಒಳಗೊಂಡಿರುವುದು ಕಂಡುಬಂದಿದೆ. ಪ್ರಧಾನಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುದೀರ್ಘ ಲೇಖನವನ್ನು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಪ್ರತಿದಿನ ಅಪ್ರಾಮಾಣಿಕತೆಗೆ ಇಳಿಯುತ್ತಿದ್ದಾರೆ ಎಂದು ಜಯರಾಮ್ ಬರೆದಿದ್ದಾರೆ. ತಮಿಳು ಟೆಲಿವಿಷನ್ ವಾಹಿನಿಯೊಂದಕ್ಕೆ ಪ್ರಧಾನಿ ಮೋದಿ ಹೇಳಿದ್ದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಅವರು, ಎಲೆಕ್ಟೋರಲ್ ಬಾಂಡ್ ಯೋಜನೆಯನ್ನು ಸಂಪೂರ್ಣವಾಗಿ ರಹಸ್ಯವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. 2018 ಮತ್ತು 2024 ನಡುವಿನ 6 ವರ್ಷಗಳಲ್ಲಿ ಪ್ರತಿ ಪಕ್ಷವು ಯಾವ ದಾನಿಯಿಂದ ಎಷ್ಟು ದೇಣಿಗೆ ಪಡೆದಿದೆ ಎಂಬುದರ ಕುರಿತು ಯಾವುದೇ ಮಾಹಿತಿಯನ್ನು ಸಾರ್ವಜನಿಕಗೊಳಿಸಲಾಗಿಲ್ಲ. ಯಾರು ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದ್ದಾರೆ ಎಂಬ ವಿವರಗಳನ್ನು ಪ್ರಕಟಿಸಲು ಸುಪ್ರೀಂಕೋರ್ಟ್ ಎಸ್ಬಿಐಗೆ ಸೂಚಿಸಿದೆ. ಆದರೆ ರಿಮೋಟ್ ಕಂಟ್ರೋಲ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಬಿಐ ಈ ಮಾಹಿತಿಯನ್ನು ಸಂಗ್ರಹಿಸಿಲ್ಲ ಎಂದು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದೆ. ನಂತರ ಲೋಕಸಭೆ ಚುನಾವಣೆಯ ನಂತರವೇ ಡೇಟಾವನ್ನು ಸಾರ್ವಜನಿಕಗೊಳಿಸಲು ವಿಸ್ತರಣೆಯನ್ನು ಬಯಸಿ ಡೇಟಾವನ್ನು ಸಂಗ್ರಹಿಸಲು 3 ತಿಂಗಳು ವಿನಂತಿಸಿದೆ. ಸುಪ್ರೀಂಕೋರ್ಟ್ನ ಬಲವಾದ ಮಧ್ಯಸ್ಥಿಕೆಯು ಕೆಲವೇ ದಿನಗಳಲ್ಲಿ ಡೇಟಾವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲು ಎಸ್ಬಿಐಗೆ ಒತ್ತಾಯಿಸಿತು. ರಾಜಕೀಯ ಪಕ್ಷಗಳೊಂದಿಗೆ ದಾನಿಗಳ ಡೇಟಾವನ್ನು ಹೊಂದಿಸಲು 3 ತಿಂಗಳ ವಿಸ್ತರಣೆಯನ್ನು ಕೋರಿದಾಗ ಎಸ್ಬಿಐ ಲೂ ಹೇಳುತ್ತಿದೆ, ನಮ್ಮ ತಂಡಕ್ಕೆ ಪೈಥಾನ್ ಕೋಡ್ನ 5 ಸಾಲುಗಳು ಮತ್ತು ಅವರು ದೇಣಿಗೆ ನೀಡಿದ ರಾಜಕೀಯ ಪಕ್ಷಕ್ಕೆ ಪ್ರತಿ ದಾನಿಯನ್ನು ಹೊಂದಿಸಲು 15 ಸೆಕೆಂಡುಗಳಿಗಿಂತ ಕಡಿಮೆ ಸಮಯ ಬೇಕಾಗಿತ್ತು. ನಾನೇನು ಮಾಡಿದ್ದೇನೆ ಎಂದು ಪ್ರಧಾನಿ ಕೇಳುತ್ತಾರೆ ಎಂದು ಜೈರಾಮ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೈರಾಮ್ ಅವರು ಕೆಲವು ಸತ್ಯಗಳನ್ನು ಪ್ರಸ್ತುತಪಡಿಸುತ್ತಾರೆ ಮತ್ತು ಆರೋಪಿಸುತ್ತಾರೆ, ಮತ್ತು ಕ್ವೋಟ್, 4 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳು, ಯೋಜನೆಗಳು ಮತ್ತು ಪರಿಸರ ಅನುಮತಿಗಳನ್ನು ಕಾರ್ಪೊರೇಟ್ ದಾನಿಗಳು ನಿಮ್ಮ ಪಕ್ಷಕ್ಕೆ ನೀಡಿದ 1000 ಕೋಟಿ ಎಲೆಕ್ಟೋರಲ್ ಬಾಂಡ್ ದೇಣಿಗೆಗಳೊಂದಿಗೆ ಸ್ಪಷ್ಟವಾಗಿ ಲಿಂಕ್ ಮಾಡಬಹುದು. ಭಾರತ ಸರ್ಕಾರವು ಸೂಪರ್ ಮಾರ್ಕೆಟ್ ಆಗಿದೆ ಮತ್ತು ಹ್ಯಾಶ್ 39 ದೇಣಿಗೆ ನೀಡಿ ವ್ಯವಹಾರವನ್ನು ತೆಗೆದುಕೊಳ್ಳಿ ಮತ್ತು ಹ್ಯಾಶ್ 39 ಮತ್ತು ಕೋಟ್ ಕಂಪನಿಗಳ ಮೇಲೆ ಕನಿಷ್ಠ 40 ಇಡಿ ಐಟಿ ಸಿಬಿಐ ದಾಳಿಗಳ ನಂತರ ಬಿಜೆಪಿಯು ಚುನಾವಣಾ ಬಾಂಡ್ಗಳ ಮೂಲಕ ದೊಡ್ಡ ಪ್ರಮಾಣದ ದೇಣಿಗೆಗಳನ್ನು ಸ್ವೀಕರಿಸಿದೆ. ಪ್ರಧಾನಿ ಮತ್ತು ಅವರ ಸಹೋದ್ಯೋಗಿಗಳು ವ್ಯವಸ್ಥಿತವಾಗಿ ಸುಲಿಗೆಯಲ್ಲಿ ತೊಡಗಿದ್ದಾರೆ. ತನಿಖಾ ಪತ್ರಿಕೋದ್ಯಮದಲ್ಲಿ ಹೆಸರುವಾಸಿಯಾಗಿರುವ ಇಂಡಿಯನ್ ಎಕ್ಸ್ಪ್ರೆಸ್ನ ಪತ್ರಕರ್ತೆ ರಿತು ಸರಿನ್ ಇದ್ದಾರೆ. ಮಾರ್ಚ್ 30 ಪ್ರಕಟವಾದ ರಿತು ಸರಿನ್ ಅವರ ವರದಿಯು ಸುಪ್ರೀಂಕೋರ್ಟ್ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸುವ 3 ದಿನಗಳ ಮೊದಲು ಭಾರತ ಸರ್ಕಾರವು 10,000 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಮುದ್ರಿಸಲು ಆದೇಶಿಸಿದೆ ಎಂದು ಬಹಿರಂಗಪಡಿಸುತ್ತದೆ. ತಲಾ 1 ಕೋಟಿ ಬಾಂಡ್ಗಳನ್ನು ಮುದ್ರಿಸುವ ಆತುರವೇನು ಮತ್ತು ನಿರ್ಧಾರ ಬಂದಾಗ ಅದನ್ನು ತಕ್ಷಣವೇ ನಿಲ್ಲಿಸಲು ಹಣಕಾಸು ಸಚಿವಾಲಯವು ಆದೇಶಗಳನ್ನು ಹೊರಡಿಸಲು 1,000 ದಿನಗಳನ್ನು ತೆಗೆದುಕೊಂಡಿತು. ಆಗಲೇ 8,350 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಮುದ್ರಿಸಲಾಗಿತ್ತು. ನಿಮ್ಮ ಹಿಂದಿ ದಿನಪತ್ರಿಕೆಯಲ್ಲಿ ಅಂತಹ ಯಾವುದೇ ಸುದ್ದಿಯನ್ನು ಮುದ್ರಿಸಲಾಗಿದೆಯೇ? ಅದನ್ನು ಏಕೆ ಮುದ್ರಿಸಲಾಗಿಲ್ಲ? ಪತ್ರಕರ್ತರಿಗೆ ಅರಿವಿಲ್ಲವೆಂದಲ್ಲ, ಹಿಂದಿ ಪತ್ರಿಕೆಗಳಲ್ಲಿ ಇದನ್ನೇಕೆ ಮುದ್ರಿಸಿಲ್ಲ? 100 ವರದಿಗಾರರು ಕಚೇರಿಗೆ ಹೋಗಿ ಮನೆಗೆ ಬರಲು ಕಾರಣವೇನು ಎಂದು ಕೇಳಿದರೆ ಪರಿಸ್ಥಿತಿ ಎಷ್ಟು ದಾರುಣವಾಗಿದೆ ಎಂಬುದು ಅರ್ಥವಾಗುತ್ತದೆ. ಈ ಕಾರಣಕ್ಕಾಗಿಯೇ ಇಂದು ಸಾರ್ವಜನಿಕರಿಗೆ ಚುನಾವಣಾ ಬಾಂಡ್ಗಳ ಬಗ್ಗೆ ಏನೂ ತಿಳಿದಿಲ್ಲ. ಪ್ರತಿಪಕ್ಷಗಳು ಗರಿಷ್ಠ ದೇಣಿಗೆ ಪಡೆದಿವೆ ಎಂದು ಅಮಿತ್ ಶಾ ಹೇಳಿಕೊಂಡಿದ್ದಾರೆ ಮತ್ತು ಪತ್ರಿಕೆಗಳು ಈ ಸುಳ್ಳನ್ನು ಪರಿಶೀಲಿಸದೆ ಮುದ್ರಿಸಿವೆ. ಏನೇ ಆಗಲಿ, ಬಿಜೆಪಿಗೆ ಗರಿಷ್ಠ ದೇಣಿಗೆ ಬಂದಿದೆ. ಹಿಂದಿ ಪತ್ರಿಕೆಗಳು 2 ಅಪರಾಧಗಳನ್ನು ಮಾಡುತ್ತಿವೆ. ಅವರು ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಲುಪದಂತೆ ತಡೆಯುತ್ತಿದ್ದಾರೆ ಮತ್ತು ಸತ್ಯಗಳು ತಪ್ಪಾಗಿರುವಂತಹ ಹೇಳಿಕೆಗಳನ್ನು ಅವರು ಪರಿಶೀಲಿಸುವುದಿಲ್ಲ. ಹಕ್ಕುಗಳು ಸುಳ್ಳು. ಬಾಂಡ್ಗಳ ಹೆಸರಿನಲ್ಲಿ ದೇಣಿಗೆ ಸಂಗ್ರಹಿಸುವ ದಂಧೆಯನ್ನು ನಡೆಸಿರುವುದು ಮಾತ್ರವಲ್ಲದೆ ಪತ್ರಿಕೆಗಳು ನಿಮಗೆ ತಿಳಿಯದಂತೆ ತಡೆಯುವ ಮೂಲಕ ನಿಮ್ಮ ಪ್ರಜ್ಞೆಯನ್ನು ಒಂದು ರೀತಿಯಲ್ಲಿ ಕಸಿದುಕೊಂಡಿವೆ. ಹಾಗಾಗದೇ ಇದ್ದಿದ್ದರೆ ಇಂದು ಪ್ರತಿ ಪತ್ರಿಕೆಯ ಮುಖಪುಟದಲ್ಲಿ ಪ್ರಧಾನಿ ಚುನಾವಣಾ ಬಾಂಡ್ಗಳ ಬಗ್ಗೆ ಸುಳ್ಳು ಹೇಳಿದ್ದಾರೆ. ಮಾಹಿತಿ ನೀಡುವುದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಮಸ್ಕಾರ, ನಾನು ರವೀಶ್ ಕುಮಾರ್.